हयग्रीवं चिदानन्दविग्रहं सदनुग्रहं दशग्रीवच्छदं शापान् मणिग्रीवविमोचनम्। स्वनामग्रहणादेव निदस्तग्रहविग्रहं वृन्दावनगतं वन्दे ब्रह्मरुद्रेन्द्रवन्दितम्। स्वान्तस्थानन्तशय्याय पूर्णज्ञानरसार्णसे उत्तुङ्गवाक्तरङ्गाय मध्वदुग्धाब्धये नमः। गुरुमखिलगुणज्ञं सद्गुणैकाधिवासं शमदमपरिनिष्टं सत्त्वनिष्ठं वरिष्ठं सकलसुजनशिष्टं नित्यनिर्धूतकष्टम्। हयमुखपदनिष्ठं मां भजन्तु प्रपन्नाः। पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे नीलाकरार्चितानन्तलीलागोपालपालितान् विद्यापयोनिधीन् वन्दे ब्रह्मविद्यागुरुन्मम। ब्रह्मचर्यहरिप्रीतिसुविद्याबाधशारिणः इष्टदान् कष्टहर्तॄन्नः विद्यामान्यान् मुनीन् नुमः। वादिराजपदद्वन्द्ववारजासक्तमानसान् विश्वप्रियगुरून् वन्दे वन्दोऽहं देवि शुद्धये। सत्यं सत्यं पुनः सत्यं विष्णुतीर्थप्रसादतः सर्वे कामाः भवन्त्येव शपथो बिम्बसन्निधौ। चिन्तामणिं सुभक्तानां कल्पवृक्षं च कामदम् स्वामिनं त्वां रघुप्रेमतीर्थं वन्देह्यभीष्टदम्। अज्ञानतिमिरच्छेदं बुद्धिसम्पत्प्रदायकं विज्ञानविमलं शान्तं विजयाख्यगुरुं भजे। ॐ जन्माद्यस्य यतोन्मयादितरतश्चार्थेष्वभिघ्नस्वराट् तेने ब्रह्महृदायादिकवये मुह्यन्त्रियं सूरयः। तेजोवारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि। श्रीगुरुभ्यो नमः। हरिः ओम्। ಮುಂದೆ ಹೇಳ್ತಾ ಬರ್ತಾ ಇದ್ದಾರೆ. ನಿಷ್ಕಾಮಂ ಅಂದರೆ ನಿಷ್ಕಾಮವಾಗಿರತಕ್ಕಂಥ ಕರ್ಮ ಎಂಬುದಕ್ಕೆ ಫಲಾಭಿಸಂಧಿರಹಿತಂ, ಯಾವ ರೀತಿಯಾದ ಭಗವಂತನ ಪ್ರೀತಿ ಭಗವಂತನ ಅನುಗ್ರಹ ಬಿಟ್ಟು ಬೇರೊಂದನ್ನು ಬಯಸದೇ ಇರುವಂತಹದ್ದು ನಿಷ್ಕಾಮ ಕರ್ಮ. ಜೊತೆಗೆ ಹೇಳ್ತಾರೆ ಜ್ಞಾನಪೂರ್ವಂ, ಎಂಥ ಜ್ಞಾನದಿಂದ ಹೇಳ್ತಾರೆ, ಪರಾಪರ ತತ್ವಜ್ಞಾನಪೂರ್ವಂ ಚ. ಅದಕ್ಕೆ ಹೇಳ್ತಾ ಇದ್ದಾರೆ ಪರಾಪರ ತತ್ವಜ್ಞಾನ ಅಂದರೆ ಪರತತ್ವ ಏನು, ಅಪರತತ್ವ ಅಂತ ಹೇಳಿದರೆ ವಿಲಕ್ಷಣ ತತ್ವ, ಜಗದ್ವಿಲಕ್ಷಣ ತತ್ವ ಅಂದರೆ ಸ್ವತಂತ್ರ ತತ್ವ, ಜಗತ್ತೆಲ್ಲ ಅಸ್ವತಂತ್ರ ತತ್ವ. ಆ ಜ್ಞಾನದಿಂದ ಕೂಡಿಕೊಂಡು ಬೇರೆ ಫಲಗಳನ್ನು ಬಯಸದೇ ಇರತಕ್ಕಂಥದ್ದೇ ನಿಷ್ಕಾಮ ಕರ್ಮ ಅಂತ ಚೆನ್ನಾಗಿ ತಿಳಿಸ್ಕೊಡ್ತಾರೆ. ನಂತರ ಯಮಾನ್ ಅಭಿಕ್ಷ್ಣಂ ಸೇವೇತ ನಿಯಮಾನ್ ಮತ್ಪರ ಕ್ವಚಿತ್ ಮದಭಿಗ್ನಂ ಗುರುಂ ಶಾಂತಂ ಉಪಾಸೀತ ಮದಾತ್ಮಕಂ. ಮದಾತ್ಮಕ ಅಂದರೆ ಹೇಳ್ತಾರೆ ಮದಾತ್ಮಕನಾದ ಗುರು, ನನ್ನವನಾದ ಗುರು ಅಂತ ಹೇಳ್ತಾರೆ. ಮಾಮೇವ ನಿತ್ಯಂ ಧ್ಯಾಯೇತಿಯೋ ಮದಾತ್ಮ ಸಂಪ್ರಕೀರ್ತಿತಃ. ಯಾರಾದರೆ ನನ್ನನ್ನೇ ಸದಾ ಧ್ಯಾನ ಮಾಡ್ತಿರ್ತಾನೋ ಅವನು ನನ್ನವ. ಹೇಳ್ತಾ ಇದ್ದಾರೆ ಯಮಾನ್ ಅಭೀಕ್ಷ್ಣಂ ಸೇವೇತ ಅಂದು ಅದಕ್ಕೆ ಹೇಳ್ತಾ ಇದ್ದಾರೆ ಯಮ ಅಂದರೆ ಯಾವುದ್ಯಾವುದು, ಅಹಿಂಸಾ, ಸತ್ಯಂ, ಅಸ್ತೇಯಂ, ಅಸಂಗೋ, ಹರೀಹಿ, ಅಸಂಚಯ, ಆಸ್ತಿಕ್ಯಂ, ಬ್ರಹ್ಮಚರ್ಯಂ ಚ, ಮೌನಂ, ಸ್ಥೈರ್ಯಂ, ಕ್ಷಮಾ, ಭಯಂ, ಶೌಚಂ, ಜಪಃ, ತಪೋ, ಹೋಮಃ, ಶ್ರದ್ಧಾ, ಆತಿಥ್ಯಂ, ಮದರ್ಚನಂ, ತೀರ್ಥಾಟನಂ, ಪರಾರ್ಥೇಹ, ತುಷ್ಟಿಹಿ, ಆಚಾರ್ಯ ಸೇವನಂ ಅಂತ ವಿಶೇಷವಾಗಿರತಕ್ಕಂಥ ಯಮ ನಿಯಮಗಳನ್ನು ಹೇಳುತ್ತಾರೆ. ಯಮಾನ್ ಅಭೀಕ್ಷ್ಣಂ ಸೇವೇತ, ಯಮಗಳನ್ನು ವಿಶೇಷವಾಗಿ ಚೆನ್ನಾಗಿ ಅಭ್ಯಾಸ ಮಾಡಬೇಕು. ಕ್ವಚಿತ್ ಅಂದ್ರೆ ಹೇಳ್ತಾರೆ ವಿಹಿತ ಕಾಲೇ, ಯಾವ ಯಾವ ಕಾಲದಲ್ಲಿ ಏನೇನು ಮಾಡಬೇಕು ತಿಳ್ಕೊಂಡದು ಮಾಡಬೇಕು. ಅದಕ್ಕೆ ಹೇಳ್ತಾ ಇದ್ದಾರೆ ನಿವೃತ್ತಾದಿವತ್ ಜ್ಞಾನೋತ್ಪತ್ತೌ ಗುರೂಪಾಸನಂ ಅಪಿ ಆಂತರಂಗಂ. ಹೇಳ್ತಾ ಇದ್ದಾರೆ ನಿವೃತ್ತ ಕರ್ಮವನ್ನ ಮಾಡುವುದರಿಂದ ಜ್ಞಾನೋತ್ಪತ್ತಿ ಆಗುತ್ತೆ. ಇಲ್ಲಿ ವಿಶೇಷವನ್ನು ಹೇಳ್ತಾ ಇದ್ದಾರೆ ಕರ್ಮದಿಂದ ಕರ್ಮಣ ಜ್ಞಾನ ಮಾತನೋತಿ ಅಂದರೆ ಕರ್ಮದಿಂದಾಗಿ ಜ್ಞಾನ ಹುಟ್ಟಿ ಬರುತ್ತೆ ಅಂದರೆ ಪ್ರವೃತ್ತ ಕರ್ಮದಿಂದ ಜ್ಞಾನ ಬರಲ್ಲ ಅಂದರು. ಅಂದರೆ ಅರ್ಥ ಸರಿಯಾಗಿ ನೋಡಬೇಕು. ಒಟ್ಟಾರೆ ಒಂದು ಪ್ರಶ್ನೆ ಮಾಡಿಕೊಂಡ್ವ ನಾವು, ಈಗ ನಾವು ಮಾಡುತ್ತಾ ಇರೋದೆಲ್ಲ ಹುಟ್ಟಿದಾಗಲಿಂದ ಇಷ್ಟರವರೆಗೆ ನಾವು ಮಾಡುತ್ತಾ ಇರೋದು ಪ್ರವೃತ್ತ ಕರ್ಮವೋ ನಿವೃತ್ತ ಕರ್ಮವೋ ಹೇಗೆ ಗೊತ್ತಾಗುವುದು? ಅದಕ್ಕೆ ಹೇಳ್ತಾ ಇದ್ದಾರೆ ನಮ್ಮಲ್ಲೇ ನಾವು ನೋಡೋಣ. ಶ್ರೀಹರಿಯೇ ಸ್ವತಂತ್ರ, ನಾನು ಸ್ವತಂತ್ರ, ಅವ ಮಾಡಿಸಿದಂತೆ ಮಾಡ್ತಾ ಇದ್ದೇನೆ ಅಂತ ಬಾಯಿಗಲ್ಲ ಮನಸ್ಸಿಗೆ ಬಂತ. ಅವನಿಲ್ಲದಿದ್ರೆ ನಾನು ಏನು ಮಾಡಲಿಕ್ಕಾಗಲ್ಲ, ಅದು ಮನಸ್ಸಿಗೆ ಬಂತ. ಅದು ಬಂದಿದ್ರೆ ಆ ಜ್ಞಾನಪೂರ್ವಕವಾಗಿ ಮಾಡತಕ್ಕ ಕರ್ಮಾನುಷ್ಠಾನವೇ ನಿವೃತ್ತ ಕರ್ಮಾನುಷ್ಠಾನ. ಇನ್ಯಾವುದು ಬಯಸದೆ ಅದು ಅಡಿಷನಲ್. ನಾನು ದೇವರ ಅಧೀನ, ಅದನ್ನು ದಾಸರು ಚೆನ್ನಾಗಿ ಹೇಳ್ತಾರೆ. ಪ್ರವೃತ್ತಿ ನಿವೃತ್ತಿ ಅಭಿಧಾನದಿ ಕರ್ಮ ದ್ವಿವಿಧವಾಗಿ ಉಂಟು ತಿಳಿವುದು ಚೆನ್ನಾಗಿ. ಪ್ರವೃತ್ತಿ ಕರ್ಮವನು ಸ್ವಪ್ನದಿ ಕಾಮಿಸದೆ ನಿವೃತ್ತಿ ಕರ್ಮದಲ್ಲಿ ರತಿವುಳ್ಳವನಾಗಿ. ನಿವೃತ್ತಿ ಕರ್ಮದಲ್ಲೇ ಆಸಕ್ತರಾಗಿರಬೇಕು. ಅಂದರೆ ಏನು ನಿವೃತ್ತ ಕರ್ಮ ಹೇಳ್ತಾರೆ? ದೇವದೇವನೇ ಎನ್ನೊಳಗಿದ್ದು ಕಾಲಕರ್ಮಾನುಸಾರ ಆವಾವದು ಮಾಳ್ಪ ಮಾಡುವೆನದರಂತೆ. ಹೇಳ್ತಾರೆ ಆವಾವನು ಮಾಳ್ಪ ಮಾಡುವೆನದರಂತೆ. ಆವ ಮಾಡಿಸದಿರಲು ನಾಣ್ಯಾತಕ್ಕೆ ಸಲ್ಲೆ. ಈ ವಿಧದಲ್ಲಿ ತಿಳಿದು ಜೀವ ಲಕ್ಷಣವ ಸಾವಧಾನದಿ ಗುಣಿಸು ಹರಿಕರ್ತೃತ್ವವನು. ದೇವದೇವನ ಬಿಂಬ ಜೀವನ ಪ್ರತಿಬಿಂಬ ಸಾವಧಾನದಲ್ಲಿ ಯೋಚಿಸು ಸರ್ವತ್ರ. ಜೀವ ಭಿನ್ನ ಗುರು ವಿಜಯ ವಿಠಲರೇಯ ಅಂತ ಹೇಳ್ತಾನೆ. ಹೌದಾ? ಹಾಗಾದರೆ ಇದು ನಿವೃತ್ತ ಕರ್ಮಾನುಷ್ಠಾನ. ಆ ನಿವೃತ್ತ ಕರ್ಮಾನುಷ್ಠಾನದಲ್ಲಿ ವಿಶೇಷವಾಗಿ ನಾವು ಅಂದರೆ ನಮ್ಮನ್ನು ನಾವು ಒಳಗೇ ನೋಡಿಕೋಬೇಕು. ನಾನು ಏನಾದರೂ ಬಯಸಿ 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 ಕರ್ಮಗಳು ಮಾಡ್ತಾ ಇದ್ದೀನಾ? ಆ ಕರ್ಮಗಳು ಮಾಡುವಾಗ ಎಲ್ಲವೂ ಕೂಡ ನಾ ಮಾಡ್ತಾ ಇದ್ದೇನೆಂದು ಬರ್ತಾ ಇದೆಯಾ? ಖರ್ಚೂರು ಪ್ರಯತ್ನವಾದರೂ ನಾ ಮಾಡಬೇಕು ಅಂತಿದೆಯಾ, ಅಥವಾ ದೇವರೇ ಮಾಡಿ ಮಾಡಿಸ್ತಾ ಇದ್ದಾನೆ ಅಂತ ಬರ್ತಾ ಇದೆಯಾ? ನೋಡಿಕೋಬೇಕು. ಇವೆಲ್ಲ ನೋಡಿಕೊಂಡು ಒಂದು ವೇಳೆ ದೇವರೇ ಮಾಡಿ ಮಾಡಿಸ್ತಾ ಇದ್ದಾನೆ ಅಂತ ಬರ್ತಾ ಇದ್ದು ಯಾವ ಬಯಕೆಯೂ ಇಲ್ಲದೆ ಸ್ವಾಮಿ ನೀ ಪ್ರೀತನಾದರೆ ಸಾಕು ಅಂತ ಕರ್ಮಗಳು ಬರ್ತಾ ಇದೆಯಾ? ಅಂಥ ಕರ್ಮಗಳು ನಿವೃತ್ತ ಕರ್ಮ. ಹಾಗೆ ಇಷ್ಟರವರೆಗೆ ನಾವು ಮಾಡಿದ್ವಾ ಇಲ್ಲ ಅಂತ ನೀವೇ ನೋಡಿಕೊಳ್ಳಿ. ಮೋಸ್ಟ್ಲಿ ಎಲ್ಲ ಪ್ರವೃತ್ತ ಕರ್ಮಗಳೇ ಇರುತ್ತೆ. ಅದೇನು ಮಾಡುತ್ತೆ ಅಂದರೆ ಇವಾಗ ಏನಾಗಬೇಕಾಗಿದೆ, ನಮಗೆ ದೇವರನ್ನ ದೂರ ಮಾಡುವ ಜನ್ಮಗಳು ಕತ್ತರಿಸಿ ಹೋಗಿ ದೇವರಿಗೆ ಹತ್ತಿರ ಆಗುವ ಜನ್ಮಗಳು ಉಳಿದು ದೇವರ ಹತ್ತಿರ ಹೋಗಬೇಕು. ಇದು ಸಾಧನೆ. ಹೌದಾ? ನಿವೃತ್ತ ಕರ್ಮಾನುಷ್ಠಾನ ಮಾಡಿದರೆ, ನಾವು ನಿವೃತ್ತ ಕರ್ಮಾನುಷ್ಠಾನ ಮಾಡುತ್ತಾ ಬಂದರೆ ದೇವರಿಗೆ ದೂರ ಮಾಡುವ ನೀಚ ಜನ್ಮಗಳೆಲ್ಲ ಬರೋದೇ ಇಲ್ಲ, ಕತ್ತರಿಸಿ ಹೋಗುತ್ತೆ ನಿವೃತ್ತ ಕರ್ಮಾನುಷ್ಠಾನದಿಂದ. ಅಷ್ಟೇ ಅಲ್ಲ, ದೇವರಿಗೆ ಹತ್ತಿರ ಮಾಡುವ ಜನ್ಮಗಳೇ ಬರುತ್ತೆ, ಒಳ್ಳೆ ಸಾಧನೆಯಾಗುತ್ತೆ ನಿವೃತ್ತ ಕರ್ಮಾನುಷ್ಠಾನದಿಂದ. ಇನ್ನ ಪ್ರವೃತ್ತ ಕರ್ಮ ಅಂದರೆ ನಾನಾ ರೀತಿ ಅದು ಬೇಕು ಇದು ಬೇಕು ಅಂತ ಬಯಸಿ ಮಾಡುವ ಕರ್ಮ ಅಂತ ಮೇಲೆ ಕೋಟೆ ಬುಡ. ದೇವರ ಸ್ವಾತಂತ್ರ್ಯವನ್ನ ಮನಸ್ಸಿನಲ್ಲೇ ಕದ್ದು ಕದ್ದು ಸುಖ ಪಡೋದು, ಇದು ನಾ ಮಾಡಿದೆ ನಾ ಮಾಡಿದೆ ಅಂತ ಮನಸ್ಸಲ್ಲಿ ಅಂದುಕೊಳ್ಳೋದು. ನೋಡು ನಾ ಮಾಡಿದ್ರೆ ಅವ್ರು ನೋಡಿ ಹೇಗೆ ಹೇಳ್ತಾರೆ, ನಾನೇ ಮಾಡಿದ್ದು ಅಂತ ಸಾಮಾನ್ಯವಾಗಿ ದೇವರನ್ನ ಮರೆತು ಪ್ರತಿಯೊಂದು ಕೆಲಸ ನಾ ಮಾಡಿದ್ರಿ ನಾ ಮಾಡಿದ್ರಿ ಅಂತ ಬರುತ್ತಲ್ಲ, ಅದು ಪ್ರವೃತ್ತ. ಹಾಗೆ ಇದು ನಾವೇ ಒಳಗೆ ಹೇಗೆ ನಮ್ಮ ಹೊಲದಲ್ಲಿ ಬೆಳೆ ಬಿತ್ತಿದಾಗ ಕಸವೆಲ್ಲ ಬೆಳೆಯುತ್ತೆ, ಬೇರೆ ಬೇರೆ ಹುಲ್ಲುಗಳೆಲ್ಲ ಬೆಳೆಯುತ್ತೆ, ಬೇಡದ್ದೆಲ್ಲ ಬೆಳೆಯುತ್ತೆ. ಒಳ್ಳೆ ಫಸಲು ಬೇಕು, ಒಳ್ಳೆ ಬೆಳೆ ಬೇಕು ಅಂದವ ಏನು ಮಾಡುತ್ತಾನೆ, ಬೇರೆ ಗತಿ ಇಲ್ಲ, ತಾನೇ ಹೋಗಬೇಕು, ಎಲ್ಲ ಹೆಕ್ಕಬೇಕು. ಯಾವುದು ತಾನು ತನ್ನವರು, ಇಲ್ಲಿ ತನ್ನವರು ಅಂದ್ರೆ ಯಾರು, ನಾವೇ ನಮ್ಮ ಈ ಹೊಲದಲ್ಲಿ ನಾವೇ ನೋಡಬೇಕು. ಅದರಿಂದ ತಾನೇ ಹೋಗಿ ಏನು ಏನು ಸಾಧನೆಗೆ ವಿರುದ್ಧವಾದ ಮನಸ್ಸಿನಲ್ಲಿ ಬೆಳೆದ ಹುಲ್ಲು ಅದನ್ನೆಲ್ಲ ಒಂದು 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 ನೋಡಬೇಕು ತೆಗಿಬೇಕು, ನೋಡಬೇಕು ತೆಗಿಬೇಕು. ಕೆಲವು ಹೇಗಿರುತ್ತೆ, ಬೆಳೆಯ ಆಕಾರದಲ್ಲೇ ಇರುವ ಹುಲ್ಲು ಬೆಳೆದಿರುತ್ತೆ. ತುಳಸಿ ಗಿಡಗಳ ಜೊತೆಗೆ ತುಳಸಿಯಂತೆ ಇರುತ್ತೆ ನೋಡ್ಲಿಕ್ಕೆ, ನಮಗೆ ಕನ್ಫ್ಯೂಷನ್ ಆಗ್ಬಿಡುತ್ತೆ ನೋಡಿದ್ರಲ್ಲ. ಹಾಗೆ ನಮ್ಮ ಮನಸ್ಸಿನಲ್ಲಿ ಆಲೋಚನೆಗಳೆಲ್ಲ ಹೇಗಿದೆ ಅಂತ, ಅದಕ್ಕೆ ಧ್ಯಾನ ಅಂತಿರಲ್ವಾ, ದೇವರ ಧ್ಯಾನವಿಡಿ. ಮೊದಲು ಒಂದು ಕಡೆ ಪ್ರಶಾಂತವಾಗಿ ಕೂತು ನಮ್ಮ ಮನಸ್ಸಿನಲ್ಲಿ ಆಲೋಚನೆಗಳು ಹೇಗೆ, ಅದರಲ್ಲಿ ಯಾವುದು ಯಾವುದು ಹೆಕ್ಕಿ ಬಿಡಬೇಕು, ಯಾವುದು ಇಟ್ಟುಕೋಬೇಕು ಅಂತ ತಿಳ್ಕೊಂಡು ಬೇಡದ್ದನ್ನ ಒಳಗಿರುವ ತತ್ವಾಭಿಮಾನಿಗಳ ಸಹಾಯದಿಂದ ಹೆಕ್ಕೋದೇ ಸಾಧನೆ. ಇದು ಮಾಡ್ತಾ ಇದ್ದೀರಾ ನೋಡಿಕೊಳ್ಳಿ ಅಂತ ಹೇಳ್ತಾರೆ ಕೃಷ್ಣ, ಅದನ್ನ ಹೇಳಿಕ್ ಬರ್ತಾ ಇದ್ದಾರೆ. ಅದರಿಂದ ಈ ವಿಶೇಷವಾಗಿ ಅಲ್ಲಿ ನೋಡಿ, ನಮ್ಮ ಮನಸ್ಸೆಂಬ ಹೊಲದಲ್ಲಿ ಬೇಡದ್ದನ್ನ ತೆಗಿಬೇಕು, ಅಷ್ಟು ಮಾತ್ರ ಸಾಲದು, ಬೇಕಾದದ್ದನ್ನ ಬಿತ್ತಬೇಕಲ್ಲ. ಇವಾಗ ಬೇಡದ್ದೆಲ್ಲ ಇರುವಾಗ ಅದರ ಮೊದಲೇ ಬೇಕಾದ್ದನ್ನ ಬಿತ್ತಿ ನಂತರ ಬೇಡದ್ದನ್ನ ತೆಗೆಯೋದಲ್ಲ, ಮೊದಲೇ ಬೇಡದ್ದನ್ನೆಲ್ಲ ತೆಗೆದು ಬಿಡ್ಬೇಕು, ನಂತರ ಬೇಕಾದ್ದನ್ನೆಲ್ಲ ಬಿತ್ತಾ ಬರ್ಬೇಕು. ಹೌದಲ್ಲೋ, ಅವಾಗ ಏನಾಗುತ್ತೆ, ಬೇಕಾದ್ದನ್ನ ಬಿತ್ತಿದ್ರು ಈ ಬೇಡದ್ದನ್ನ ತೆಗೆದ್ರು ಅದರ ಬೇರುಗಳೆಲ್ಲ ಒಳಗೆ ಕೆಲವು ಕೂತಿರುತ್ತೆ, ಈ ಬೇಕಾದ್ದು ಮಾತ್ರ ಮೇಲೆ ಕಾಣಿಸ್ತಾ ಇರುತ್ತೆ, ಬೇಡದ್ದು ತೆಗೆದು ಹಾಕಿದ್ದರ ಬೇರುಗಳೆಲ್ಲ ಭೂಮಿಯಲ್ಲಿ ಇರುತ್ತಲ್ಲ ಅದು ಕಾಣಿಸಲ್ಲ. ಇವರೆಲ್ಲ ನೀರುಗಳು ಹಾಕಿ ಚೆನ್ನಾಗಿ ಯಾವುದು ಗೊಬ್ಬರ ಎಲ್ಲ ಹಾಕಿದಾಗ ಈ ಬೇಕಾಗಿದ್ದ ಈ ಬೆಳೆ ಜೊತೆಗೆ ಬೇಡದ ಈ ನಾನಾ ರೀತಿಯಾದಿದೆಲ್ಲ ತೆಗೆದು ಬಿಟ್ಟಿದೀವಲ್ಲ ಅದರ ಬೇರುಗಳು ಇರುತ್ತಲ್ಲ ಅದಕ್ಕೂ ನಾವು ಹಾಕಿದ ಗೊಬ್ಬರ ನೀರು ತಾಕ್ತಾ ಇರುತ್ತೆ. ಅವಾಗೇನಾಗುತ್ತೆ, ಸ್ವಲ್ಪ ದಿವಸ ಬಿಟ್ಟು ನೋಡಿದರೆ ನಾವು ಹಾಕಿದ ಬೇಕಾದ ಬೆಳೆ ಜೊತೆಗೆ ಬೇಡದ್ದು ಬೆಳೆದು ಕೂತಿರುತ್ತೆ. ಆಶ್ಚರ್ಯ ಆಗುತ್ತೆ ವ್ಯಕ್ತಿಗೆ, ಎಲೆ ನಿನ್ನ ಇವೆಲ್ಲ ತೆಗೆದು ಹಾಕಿದ್ದೆ ಮತ್ತೆಲ್ಲಿಂದ ಇಷ್ಟು ಬಂದು, ಯಾಕೆ ತೆಗೆದಿದ್ರು ರೂಟ್ ಬುಡ ಹಾಗೇ ಕೂತಿತ್ತು, ಅದಕ್ಕೆ ಬುಡ ಸಹಿತವಾಗಿ ಕಿತ್ತಬೇಕು. ಅದು ನಮಗಾಗಲ್ಲ, ಅಷ್ಟು ಟೆಕ್ನಿಕ್ ನಮಗೆ ಗೊತ್ತಿರಲ್ಲ ಅಲ್ವಾ, ಅಷ್ಟು ಟೆಕ್ನಿಕ್ ಗೊತ್ತಿರಲ್ಲ ಅದಕ್ಕೆ ಯಾರನ್ನ ಅಂದ್ರೆ ಅದಕ್ಕೆ ಅಪಾಯಿಂಟ್ ಮಾಡ್ತಾರೆ ಅಂದ್ರೆ ಕೆಲಸದವರನ್ನ, ನೋಡಪ್ಪ, ಅದು ನೋಡ್ಬೇಕಂದ್ರೆ ಅವರ ಬೇರು ಸಹಿತ ಎಲ್ಲ ಕಿತ್ತುತ್ತಾ ಬರ್ತಾರೆ. ಆದರೆ ನಮ್ಮಲ್ಲಿ ಯಾರಾದರೂ ಬೇರು ಸಹಿತ ಕಿತ್ತೋರಿದ್ದಾರೆನ್ರಿ, ನಮ್ಮ ಮನಸ್ಸಿನಲ್ಲಿರುವ ಬೇಡದ್ದರ ಬೇರು ಸಹಿತ ಕಿತ್ತೋರು ಯಾರಿದ್ದಾರ? ವಿಜಯದಾಸ ಹೇಳ್ತಾರೆ, ವೀರಸಿಂಹನೇ ನಾರಸಿಂಹನೇ ಅಂತ ಹೇಳ್ತಾ, ಸಂಸಾರ ವೃಕ್ಷದ ಬೇರ ವೃಕ್ಷದ ಬೇರೊರಸಿ ಕೇಳುವ ಬಿರುದ ಭಯಂಕರ. ಈ ಸಂಸಾರ ವೃಕ್ಷದ ಬೇರು ಒರಸಿ ಕೀಳ್ತಾನಂತೆ, ಆತ ನೋಡ್ತಾ ಇರ್ತಾನೆ ಎಲ್ಲರಿಗೆ ಬೇರಿದೆ ಅಂತ, ಬೇರು ಸಹಿತ ಕೀಳ್ತಾನಂತೆ, ಆತನನ್ನ ಶರಣಾಗತನಾದರೆ ನಮ್ಮ ಮನಸ್ಸಿನಲ್ಲಿ ನೋಡಿ, ಪ್ರಹ್ಲಾದರಾದರೂ ಕೇಳಿದ ವರ. ಪ್ರಹ್ಲಾದರಾದರು ಕೇಳ್ತಾರೆ, ನರಸಿಂಹದೇವರು ಕೇಳ್ತಾರೆ, ವರ ಕೇಳೋ. ಕೇಳ್ತಿದ್ ಸ್ವಾಮಿ, ಏನ್ ಬೇಕು? ಕಾಮಾನಾಂ ಹೃದಿ ಅಸಂರೋಹ ಭವತಸ್ತು ವರಂ. ನನಗೆ ಗೊತ್ತಿಲ್ಲದೆ ನನ್ನೊಳಗೆ ಕಾಮನೆಗಳ ಬೇರುಗಳು ಇದ್ದರೆ ತೆಗೆದು ಬಿಡು ಹರಿಯೇ ಅಂತ ನರಸಿಂಹನಲ್ಲಿ ಪ್ರಾರ್ಥನೆ ಮಾಡುತ್ತಾರೆ. ನೋಡಬೇಕು ಭಾಗವತ ಎಷ್ಟು ಚೆನ್ನಾಗಿದೆ ಅಂತ, ಇಲ್ಲಿ ಅಪ್ಲೈ ಆಗುತ್ತೆ. ನಾವೊಬ್ಬರೇ ಕೂತು ನಾವು ಎಷ್ಟು ಪ್ರಯತ್ನ ಪಟ್ಟರು ಈ ಕಾಮನೆಗಳೆಂಬ ನಾನಾ ರೀತಿಯಾದ ಹೊಲಸು ಕಿತ್ತಲಿಕ್ಕಾಗದೆ ಹೋದರೆ ನರಸಿಂಹನನ್ನು ಪ್ರಾರ್ಥನೆ ಮಾಡಬೇಕು. ಸ್ವಾಮಿ ನೀನೇ ಕಿತ್ತಬೇಕು, ಆ ಬೇರೊರೆಸಿ ಕೀಳಬೇಕಪ್ಪ ನನ್ನೊಳಗೆ ಕಾಮನೆಗಳನ್ನು ಅಂತ ನಾವು ಪ್ರಾರ್ಥನೆ ಮಾಡಿದರೆ ತನ್ನವರಿಂದ ಸೆಟ್ಟಿಂದ ಕೂಡ್ಕೊಂಡು ಬಿಡ್ತಾನೆ. ನಾವು ಯಾರಿಗೆ ಕಾಂಟ್ಯಾಕ್ಟ್ ಕೊಡ್ತೀವಲ್ಲ, ಏ ನೋಡಪ್ಪ ಈ ಬೇರು ಸಹಿತ ಎಲ್ಲ ಕಿತ್ತಬೇಕು ಅಂತ ಹೇಳಿ, ಅವರೊಬ್ಬರೇ ಬರಲ್ಲ, ಅವರಿಂದ ಏನು 10 ಜನ 15 ಜನ ಎಲ್ಲರನ್ನ ಕರ್ಕೊಂಡ್ಬರ್ತಾರೆ, ಈತ ಒಬ್ಬನೇ ಬರಲ್ಲ, 24 ಜನ ಕರ್ಕೊಂಡ್ಬರ್ತಾನೆ ತತ್ವಾಭಿಮಾನಿಗಳನ್ನ, ಅವ್ರ ಸಹಿತ ಒಳಗಿಳಿತಾನೆ, ಎಲ್ಲ ಬೇರು ಸಹಿತ ತೆಗಿತಾ ಬರ್ತಾನೆ. ಅವಾಗ ಮನಸ್ಸು ಶುದ್ಧ ಆಗುತ್ತೆ. ಅದೇ ಯಾವುದು ನಿಷ್ಕಾಮ ಕರ್ಮ ಆವಾಗ ಬೆಳೆಯುತ್ತೆ. ಅಷ್ಟರವರೆಗೆ ಸಕಾಮ ಕರ್ಮವೇ ಬರ್ತಾ ಇರುತ್ತೆ ಹಣೆ ಬರ. ಯಾವುದು ಅಂದರೆ ಎರಡು ರೀತಿ ಸಕಾಮ ಕರ್ಮ, ಅಂದರೆ ಬಯಕೆಗಳನ್ನು ಬಯಸೋದು ಅನ್ನೋದು ಸಕಾಮ ಕರ್ಮ. ದೇವರ ಕರ್ತೃತ್ವ, ಸ್ವತಂತ್ರ ಕರ್ತೃತ್ವ ನಮ್ಮಲ್ಲಿ ಇಲ್ಲದ್ದು, ನಮ್ಮಲ್ಲಿ ನಾವು ಅಂದುಕೊಳ್ಳೋದೇನಿದೆಯಲ್ಲ ಇದೆ ಅಂತ, ಅದು ದೊಡ್ಡ ಪ್ರವೃತ್ತ ಕರ್ಮ. ಅದರಿಂದ ಏನಾಗುತ್ತೆ, ನಾನಾ ನೀಚ ಜನ್ಮಗಳು ಬಂದ್ಬಿಡುತ್ತೆ. ಅದಕ್ಕೆ ಹೇಳ್ತಾ ಇದ್ದಾರೆ, ಈ ವಿಶೇಷವಾಗಿರತಕ್ಕಂಥ ನಿವೃತ್ತ ಕರ್ಮಾನುಷ್ಠಾನ, ನಿವೃತ್ತ ಕರ್ಮಾನುಷ್ಠಾನ ಏನದಲ್ಲ ಅದರಿಂದ ಏನಾಗುತ್ತೆ ಅಂತ ಹೇಳ್ತಾ ಇದ್ದಾರೆ. ನಿವೃತ್ತ ಕರ್ಮಾನುಷ್ಠಾನದಿಂದ ಜ್ಞಾನ ಬರುತ್ತೆ. ಶಬ್ದ ಹಾಕ್ತಾ ಇದ್ದಾರೆ ನೋಡಿ, ನಿವೃತ್ತಾದಿವತ್ ಜ್ಞಾನೋತ್ಪತ್ತವು. ಅಂದರೆ ನಿವೃತ್ತ ಕರ್ಮ ಸರಿಯಾದ ಜ್ಞಾನ ಬರೋದರಲ್ಲಿ ಅಂತರಂಗ ಸಾಧನ. ಇದು ಕನೆಕ್ಷನ್ ಬಂತು. ನಾವು ಸರಿಯಾಗಿ ನೋಡಿಕೊಂಡು ನಿವೃತ್ತ ಕರ್ಮಾನುಷ್ಠಾನವೇ ಮಾಡುತ್ತಾ ಬಂದರೆ ಸರಿಯಾದ ಜ್ಞಾನ ಉತ್ಪತ್ತಿ ಬರುತ್ತೆ. ನಾವು ಎಷ್ಟು ಕಾಲ ನಿವೃತ್ತ ಕರ್ಮಾನುಷ್ಠಾನ ಅಲ್ಲದೆ ಪ್ರವೃತ್ತ ಕರ್ಮಾನುಷ್ಠಾನವೇ ಮಾಡುತ್ತಿದ್ವ, ಜ್ಞಾನವೇನು ಬರುತ್ತೆ, ಎಲ್ಲ ಮಿಕ್ಸ್, ಸಂಶಯ 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 ಅದರಿಂದ ಕೂಡಿಕೊಂಡೇ ಬರ್ತಾ ಇರುತ್ತೆ. ಅದಕ್ಕೆ ಅಲ್ಲಿ ಹೇಳ್ತಾ ಇದ್ದಾರೆ ನಿವೃತ್ತಾದಿವತ್, ನಮಗೆ ವಿಶೇಷವಾದ ನಿವೃತ್ತ ಕರ್ಮಾನುಷ್ಠಾನದಂತೆ ಜ್ಞಾನ ಬರುವುದರಲ್ಲಿ ಹೇಗೆ ಅಂತರಂಗ ಸಾಧನ ನಿವೃತ್ತ ಕರ್ಮಾನುಷ್ಠಾನವೋ ಹಾಗೆ ಗುರೂಪಾಸನಮಪಿ ಅಂತರಂಗಂ ಜ್ಞಾನೋತ್ಪತ್ತೌ. ನಮಗೆ ವಿಶೇಷವಾಗಿರತಕ್ಕಂಥ ಜ್ಞಾನ ಉತ್ಪತ್ತಿ ಆಗಬೇಕಾದರೆ ಗುರುಗಳ ಉಪಾಸನೆ ಎಂಬುದು ಅಂತರಂಗ ಸಾಧನ. ಇದು ವಿಶೇಷವಾಗಿ ಕೃಷ್ಣ ಹೇಳತಕ್ಕಂತಹ ಮಾತು. ಅದಕ್ಕೆ ಹೇಳ್ತಾ ಇದ್ದಾರೆ ಆ ಗುರು ಹೇಗಿರಬೇಕು, ಮದಭಿಜ್ಞಂ ಗುರುಂ ಶಾಂತಂ. ಮದಭಿಜ್ಞ ಅಂದರೆ ಹೇಳ್ತಾ ಇದ್ದಾರೆ ಅಂದರೆ ನನ್ನನ್ನು ಚೆನ್ನಾಗಿ ತಿಳಿದವ, ಅಂದರೆ ಮದಭಿಜ್ಞ ಅಂದರೆ ಹೇಳ್ತಾ ಇದ್ದಾರೆ. ವಿಶೇಷವಾಗಿರತಕ್ಕಂಥ ನನ್ನನ್ನು ಅಂದರೆ ದೇವರೇ ಸ್ವತಂತ್ರ, ಜೀವ ಸ್ವತಂತ್ರ ಎಂಬುದನ್ನು ಚೆನ್ನಾಗಿ ಅನುಭವಪೂರ್ವಕವಾಗಿ ತಿಳಿದವ, ದೇವರಲ್ಲಿ ದೋಷ ಒಂದು ಚೂರು ಇಲ್ಲ ಅಂತ ಸ್ಪಷ್ಟ ತಿಳ್ಕೊಂಡವ, ಅಂಥ ವ್ಯಕ್ತಿ ಮದಭಿಜ್ಞ, ನನ್ನನ್ನು ತಿಳಿದವ. ಹಾ, ಅಷ್ಟೇ ಅಲ್ಲ, ಸಕಲ ಗುಣಪೂರ್ಣ, ಸರ್ವದೋಷರಹಿತ, ಅಪ್ಪಟ ಸ್ವತಂತ್ರ, ಯಾರು ಸ್ವತಂತ್ರರಿಲ್ಲ ಅಂತ ತಿಳ್ಕೊಂಡ್ರೆ ಅದು ದೇವರನ್ನು ತಿಳಿದವ. ಮದಭಿಜ್ಞಂ ಗುರುಂ, ನನ್ನ ತಿಳ್ಕೊಂಡ್ರೇ ಅವನು ಗುರು ಅಂತ ಹೇಳೋದು. ಇಲ್ಲದಿದ್ರೆ ಬರೀ ಶಬ್ದ ಗೊತ್ತಿದ್ರೆ ಗುರು ಅಲ್ಲ, ಶಬ್ದಾರ್ಥ ಗೊತ್ತಿದ್ರೆ ಗುರು ಅಲ್ಲ. ಅಲ್ಲಿ ಹೇಳ್ತಾ ಇದ್ದಾರೆ ನನ್ನನ್ನು ತಿಳಿದಿರಬೇಕು ಅಂದರೆ ಅರ್ಥ ಏನು, ನನ್ನ ಅನುಭವ ಆಗಿರಬೇಕವನಿಗೆ, ನಾನೊಬ್ಬನಿದ್ದೀನಿ ಎಂಬ ಎಚ್ಚರ ಬಂದಿರಬೇಕು, ನನ್ನ ಒಳಗೊಳಗೆ ನನ್ನ ಅಸ್ತಿತ್ವ, ನನ್ನ ಎಕ್ಸಿಸ್ಟೆನ್ಸ್ ಅವನಿಗೆ ಫೀಲ್ ಆಗ್ತಾ ಇರಬೇಕು, ಅಂಥವ ಗುರು. ಹಾ, ಮದಭಿಜ್ಞಂ ಗುರುಂ, ಆದ್ದರಿಂದಲೇ ಹಾರಾಟ ಬಿಟ್ಟಿರ್ತಾನೆ. ಮದಭಿಜ್ಞಂ ಅಂದರೆ ಯಾರು, ಸ್ವತಂತ್ರ, ದೋಷರಹಿತ, ಗುಣಪೂರ್ಣ, ಇನ್ನ ಏನೋ ಕನೆಕ್ಷನ್ ಬಂದಿಲ್ಲ, ನನ್ನನ್ನು ರಕ್ಷಣೆ ಮಾಡಲಿಕ್ಕೆ ಕಂಕಣ ಕಟ್ಟಿಕೊಂಡವ. ನನ್ನವ, ನನ್ನನ್ನು ರಕ್ಷಣೆ ಮಾಡಲಿಕ್ಕೆ ಕಂಕಣ ಕಟ್ಟಿಕೊಂಡವ, ನನ್ನ ಮೇಲೆ ಪ್ರೀತಿ ಇರುವಂಥವ, ನನ್ನವ ಅಂತ ತಿಳ್ಕೊಂಡ ಮೇಲೆ ನನಗಾಗಿ ಅವನಿದ್ದಾನೆ ಅಂತ ಗೊತ್ತಾದರೆ ಅವಾಗೇನಾಗುತ್ತೆ, ಅಶಾಂತಿ ಹೋಗುತ್ತೆ. ಅವನಿದ್ದಾನೆ, ಯಾರೋ ಮಕ್ಕಳನ್ನ ಕೇಳಿದ್ರು, ಅಲ್ಲಪ್ಪ ಎಣ್ಣೆ ಎಷ್ಟಿದೆ ಮನೆಯಲ್ಲಿ, ಹುಣಸೆ ಹಣ್ಣು ಎಷ್ಟಿದೆ, ತರಕಾರಿ ಎಷ್ಟಿದೆ ಎಲ್ಲ ಕೇಳಿದ್ರು. ಏ, ಅದು ನಮ್ಮಮ್ಮ ಗೊತ್ತು ಅವ್ರಿ, ಮಗು ಆ ಹೇಳೋದ್ರಲ್ಲೇ ಸಿಟ್ಟು ಇರುತ್ತೆ, ನನ್ನ ಕೇಳ್ತೀಯ ಹೋಗಿ ನಮ್ಮಮ್ಮನ ಕೇಳೋ ಅಂತ ಹೇಳೋದ್ರಲ್ಲೇ ಅಮ್ಮ ಇದ್ದಾಳೆ, ಎಲ್ಲ ತಿಳ್ಕೊಂಡಿದ್ದಾಳೆ, ನಾನೇನು ಅದಕ್ಕೆ ಚಿಂತೆ ಮಾಡಬೇಕಾಗಿಲ್ಲ, ಹೊತ್ತು ಹೊತ್ತಿಗೆ ಕೊಡ್ತಾಳೆ ಎಂಬ ನಂಬಿಕೆ ಆ ಮಾತಲ್ಲಿರುತ್ತೆ ನೋಡಿ. ಅದು ನಮಗೆ ಬೇಕು, ಅದಕ್ಕೆ ಮದಭಿಜ್ಞಂ ಸ್ವಾಮಿ ರಕ್ಷತೀತ್ಯವ ವಿಶ್ವಾಸ ಅಂತ ಆ ದೇವರ ಮೇಲೆ ವಿಶ್ವಾಸ ಏನು ಪರ್ವತದಷ್ಟು ಬೆಳೆದಿರಬೇಕು ಅವನಿಗೆ, ಅವನು ಗುರು ಅಂದರು. ಆದ್ದರಿಂದಲೇ ಹೇಗಿರ್ತಾರೆ, ಶಾಂತರಾಗಿರ್ತಾರೆ. ಹಾಗೆ ಇದ್ದಾರು ದೇವರಿದ್ದಾರೆ ಪಕ್ಕದಲ್ಲಿ ಕೂತಾನಲ್ಲಪ್ಪ ಅದು ನೋಡ್ಕೊತಾರೆ ಅಂತ ಹೇಳಿ ಶಾಂತರಾಗಿರ್ತಾರೆ. ಶಾಂತತೆ ಯಾವಾಗ ಬರುತ್ತೆ, ಸುಮ್ಮನೆ ಶಾಂತ ಶಾಂತ ಅಂತ ಶಬ್ದ ಹೇಳಿದರೆ ಬರಲ್ಲ, ಅವನ ಎಚ್ಚರ ಯಾವಾಗ ಬರುತ್ತೋ, ಪಕ್ಕದಲ್ಲಿ ಒಬ್ಬರು ತಂದೆ ತಾಯಿ ಕೂತಿದ್ರೆ ಮಕ್ಕಳು ಹೇಗೆ ಅವ್ರು ನೋಡ್ಕೊಂತ ಸಂತೋಷವಾಗಿರ್ತಾರೋ ಹಾಗೆ ಒಳಗಿದ್ದ ದೇವರ ಎಚ್ಚರ ಬಂದು ಅವನ ಎಕ್ಸಿಸ್ಟೆನ್ಸ್ ಫೀಲ್ ಆಗ್ತಾ ಎಸ್ ಹಿ ಇಸ್ ದೇರ್ ಫಾರ್ ಮೀ ಅಂತ ಸಂತೋಷವಾಗಿದ್ದರೆ ಆವಾಗ ಶಾಂತಿ ಬರುತ್ತೆ. ಅದಕ್ಕೆ ದೇವರ ಎಚ್ಚರ ಯಾರಿಗೆ ಮನಸ್ಸಿನಲ್ಲಿ ಮೂಡಿರುತ್ತೋ ಅವನೇ ಗುರು. ಆ ಗುರುವಿನ ಲಕ್ಷಣ ಏನಯ್ಯ ಅಂದರೆ ಏನು ಬಂದರು ಶಾಂತರಾಗಿರ್ತಾರೆ. ಎಂಥ ಶಬ್ದಗಳ್ರಿ ಇದು, ಪ್ರಾಕ್ಟಿಕಲ್ಲಿ ಅಪ್ಲೈಡ್ ಇದು. ಸುಮ್ಮನೆ ಒಂದು 10 ಪುಸ್ತಕ ತಿರುಗಾಕಿ ಅವೆಲ್ಲ ಬಾಯ್ಪಾಠ ಮಾಡಿದರೆ ನಾವೇ ಗುರುಗಳು ಅಂದರೆ ಅಲ್ಲ ಅಂತ ಹೇಳ್ತಾರೆ. ಬರೀ ಶಬ್ದ ಶಬ್ದಕ್ಕೆ ಏನೋ ಪ್ರವಚನ ಮಾಡ್ಕೊಂಡು ಹೋದರೆ ಗುರುಗಳಲ್ಲ, ಅದು ವಿಶೇಷವಾಗಿ ಒಳಗಿಳಿದಿರಬೇಕು. ಮದಭಿಜ್ಞಂ ಗುರುಂ ಶಾಂತಂ, ಸಾಕಾಗಿಲ್ಲ, ಮದಾತ್ಮಕಂ, ನನ್ನನ್ನು ತಿಳಿದಿರೋರು, ನಾನವರಿಗಾಗಿದ್ದೇನೆ ಅಂತ ತಿಳಿದಿರೋರು ಅದಕ್ಕೆ ಶಾಂತರಾಗಿದ್ದಾರೆ. ಅಂದರೆ ಅವಾಗ ಹೇಳ್ತಾರೆ ಮದಾತ್ಮಕಂ ಅಂದರೆ ಹೇಳ್ತಾರೆ ಆಚಾರ್ಯರು, ಮಾಮೇವ ನಿತ್ಯಂ ಧ್ಯಾಯೇತಿಯೋ ಮದಾತ್ಮ ಸಂಪ್ರಕೀರ್ತಿತ. ಅದಕ್ಕೆ ಹೇಳ್ತಾ ಇದ್ದಾರೆ ಮದಾತ್ಮ ಅಂದರೆ ನನ್ನನ್ನೇ ಧ್ಯಾನ ಮಾಡುವರು. ಏನಂತ ಧ್ಯಾನ, ಇವನೊಬ್ಬನಿದ್ದಾನೆ ಇವನೊಬ್ಬನಿದ್ದಾನೆ ಧ್ಯಾನವೋ ಇನ್ಯಾವ ಧ್ಯಾನ ಅದಕ್ಕೆ ಹೇಳ್ತಾ ಇದ್ದಾರೆ. ಅಂದರೆ అహమేవ ఆత్మా స్వరూపం యస్య ఇతి ప్రతీతి స్యాత్. ಅಂತ ಹೇಳ್ತಾ ಇದ್ದಾರೆ. ಮಾಮೇವ ಅಂದರೆ ಮಾಮೇವ ನಿತ್ಯಂ ಧ್ಯಾಯೇತ್. ವಿಶೇಷವಾಗಿ ಇಲ್ಲಿ ಹೇಳ್ತಾ ಇದ್ದಾರೆ, ನಾನೇ ದೇವರು ಅಂತ ಭಾವನೆ ಅಲ್ಲ, ನನ್ನನ್ನೇ ಧ್ಯಾನ ಮಾಡುವವ. ಏನಂತ, ಇವನೇ ನನ್ನ ಸ್ವಾಮಿ. ಮದಾತ್ಮ ಅಂದರೆ ನಾನೇ ಆತ್ಮವಾಗಿ ಹೊಂದಿ, ಆತ್ಮ ಅಂದರೆ ಸ್ವಾಮಿ, ನನ್ನನ್ನೇ ಸ್ವಾಮಿಯಾಗಿ ಸರಿಯಾಗಿ ತಿಳಿದವ. ಮದಾತ್ಮ, ಮದಾತ್ಮಕಂ ಅಂದರೆ ಅವನೇ ಸ್ವತಂತ್ರ, ನಾನು ಸ್ವತಂತ್ರ, ಅವನ ಅಧೀನ ನಾನು ಅಂತ ಚೆನ್ನಾಗಿ ಅನುಭವಕ್ಕೆ ಇಟ್ಟುಕೊಂಡವ. ಅನುಭವಕ್ಕೆ ಯಾರಿಗೆ ತಾನಾಗಿ ಬಂದು ಬಿಟ್ಟಿದೆಯೋ ಅಂಥ ಗುರುಗಳನ್ನು ಸೇವೇತ, ಅಂಥ ಗುರುಗಳನ್ನು ಸೇವೇತನವ ಶಬ್ದ ಇಲ್ಲಿ ಹೇಳ್ತಾ ಇದ್ದಾರೆ. ಉಪಾಸೀತ, ಉಪಾಸನೆ ಮಾಡಬೇಕು ಗುರುಗಳನ್ನ. ಅಂದ್ರೆ ಏನ್ ಮಾಡ್ಬೇಕು? ಸರಿ, ಗುರುಗಳು ಸಿಕ್ಕರಪ್ಪ, ಗುರುಗಳು ಸಿಕ್ಕರು, ಏನು ಮಾಡಬೇಕು? ಗುರುಗಳನ್ನ ಕಟ್ಕೊಂಡು ಸರಿ ಹೊರತು ಪಾಠ ಕೇಳೋಣ. ವೆರಿ ಗುಡ್, ಪಾಠ ಕೇಳೋಣ, ಆ ಕೇಳಿ ಆನಂದ ಪಡೋಣ, ಹೇಳಿದ್ದನ್ನ ಅನುಷ್ಠಾನಕ್ಕೆ ಇಡೋಣ, ಅವರು ಒಂಚೂರು ದಕ್ಷಿಣೆ ಕೊಡೋಣ ಅಲ್ವಾ, ಅವ್ರಿಗೆ ಒಂಚೂರು ದಕ್ಷಿಣೆ ಕೊಟ್ಬಿಡೋಣ. ಅಲ್ಲಿಗಲ್ಲಿಗೆ ಮುಗಿಯುತ್ತಲ್ಲಿ ಚಾಪ್ಟರ್ ಕ್ಲೋಸ್. ಅದಕ್ಕೆ ಹೇಳ್ತಾ ಇದ್ದಾರೆ, ಉಪಾಸನೆ ಅಂದರೆ ಹೇಳುತ್ತಾರೆ ಯಾರು, ಪುರಂದರದಾಸರು ತಮ್ಮ ಮನೆಯ ಸುತ್ತೂ ಒಬ್ಬರ ಪಾದದ ಗುರುತು ಬಿದ್ದರೆ ಅದನ್ನು ನೋಡಿ ಹೇಳುತ್ತಾರೆ, ಇದು ವ್ಯಾಸರಾಜರ ಪಾದ ಗುರುತು. ಹೇಗ್ರಿ ಗೊತ್ತಾಯಿತು? ಮಣ್ಣಲ್ಲಿ ಅನೇಕ ಜನರ ಪಾದ ಗುರುತಿರುತ್ತಲ್ಲ, ಅಂದರೆ ವ್ಯಾಸರಾಜರ ಪಾದವನ್ನೇ ಹೃದಯದಲ್ಲಿಟ್ಟುಕೊಂಡು ಆ ಪಾದಗಳನ್ನೇ ಚಿಂತನೆ ಮಾಡುತ್ತಾ ಇವರ ಮೂಲಕವೇ ಭಗವಂತ ನನಗೆ ಅನುಗ್ರಹ ಮಾಡುತ್ತಾನೆ, ಇವರ ರೂಪದಲ್ಲೇ ದೇವರಿದ್ದಾನೆ ಅಂತ ತಿಳ್ಕೊಂಡು ಇವರ ರೂಪದಲ್ಲಿ ದೇವರ ಉಪಾಸನ ಜೊತೆಗೆ ಅವರ ಉಪಾಸನ ಅಂದರೆ ಇವರೇ ನನಗೆ ಗತಿ ಅಂತ ತೀವ್ರವಾಗಿ ಗುರುಗಳ ಶರಣಾಗತಿ, ಇವರು ಬೇಕು, ಇವರು ಬೇಕು, ಇವರು ಬೇಕು ಅಂತ ಅವರಲ್ಲಿ ಅಷ್ಟು ಪ್ರೀತಿ ಬಂತ. ಪಾದ ಮೊದಲುಕೊಂಡು ಶಿರಪರ್ಯಂತ ಅವರ ಧ್ಯಾನ ಬರ್ತಾ ಇದೆಯಾ, ಅವರು ಮನಸ್ಸಲ್ಲಿ ಕೂತು ಬಿಟ್ಟಿದ್ದಾರ, ಹಾಗೆ ಅವರಿಗಿಂತ ಇನ್ಯಾರು ಹೆಚ್ಚಲ್ಲ ಎಂಬುದು ಬರ್ತಾ ಇದೆಯಾ, ಅದನ್ನ ಉಪಾಸನ ಅಂತ ಹೇಳ್ತಾ ಇದ್ದಾರೆ. ಅದು ಬಂದಿದೆಯಾ ನೋಡ್ಕೊಳ್ಳೋಣ. ಹೌದಾ? ಸಾಮಾನ್ಯವಾಗಿ ನನ್ನ ಸೇರಿಕೊಂಡು ಎಲ್ಲರೂ ಅಷ್ಟೆ, ಗುರುಗಳು ಅಂದ್ರೆ ಏನೋ ಅಧ್ಯಯನ ಮಾಡ್ಕೊಂಡಿರ್ತೀವಿ, ಮಧ್ಯ ಮಧ್ಯನೋ ಕೊನೆಗೋ ಯಾವುದೋ ಒಂದು, ಮಧ್ಯ ಮಧ್ಯೆ ಚೂರು ಚೂರು ಗುರುದಕ್ಷಿಣೆ, ಕೊನೆಗೆ ಎಲ್ಲ ಮುಗಿದ ಮೇಲೆ ಒಂಚೂರು ಸಾಲಿಡ್, ಅದನ್ನು ಕೊಟ್ಬಿಟ್ರೆ ನಿಮಗೂ ನಮಗೂ ರಾಮ್ ರಾಮ್ ಅವಾಗವಾಗ ಕಾಣಿಸ್ತೀವಿ. ಹೌದಾ? ಅಲ್ಲ. ಯಾಕೆ? ಗುರುಗಳನ್ನು ವಿಶೇಷವಾಗಿ ಹೃದಯದಲ್ಲಿಟ್ಟುಕೊಂಡು ಉಪಾಸನೆ ಮಾಡಿದರೇನೆ, ಈ ಥರ ಉಪಾಸನೆ ಮಾಡಿದರೇನೆ, ಅವರೇ ಗತಿ ಅಂತ ಉಪಾಸನೆ ಮಾಡಿದರೆ ನಾನು ಸಿಗ್ತೇನೆ ಅಂತ ದೇವ ಅಲ್ಲಿ ಕೀ ಕೊಡ್ತಾ ಇದ್ದಾನೆ. ಈಗ ನೋಡಿಕೋಬೇಕಾಗಿದ್ದು ನಾವೇ, ನಮಗೆ ಗುರುಗಳು ಸಿಕ್ಕಿದ್ದಾರಾ? ಸಿಕ್ಕಿದ್ರೆ ಅವರನ್ನು ನಾವು ಈ ರೀತಿಯಲ್ಲಿ ಉಪಾಸನೆ ಮಾಡ್ತಾ ಇದ್ದೇವಾ? ಅಥವಾ ಅಟ್ಲೀಸ್ಟ್ ಈ ಥರ ಉಪಾಸನೆ ಮಾಡಬೇಕೆಂಬ ಸಬ್ಜೆಕ್ಟ್ ಆದರೂ ನಮ್ಮ ತಲೆಗೆ ಬಂತ? ಮೋಸ್ಟ್ಲಿ ಬಂದಿರಲ್ಲ ಅಲ್ವಾ? ಕ್ಯಾಶುವಲ್ ಆಗಿ, ಅದು ಸ್ವಾಮಿಗಳೇ ಆಗಿರಲಿ ಯಾರೇ ಆಗಿರಲಿ, ಅವ್ರ ಜೊತೆಗೆ ಸಂತೋಷವಾಗಿ ನಮ್ಮ ಸ್ನೇಹಿತರ ಸ್ಥರನೇ ನಾವಿರ್ತೀವಿ, ಅವರಲ್ಲಿ ಭಗವಂತ ಬೆಂಕಿಯಂತೆ ಉರಿತಾ ಇರ್ತಾನೆ, ಅವರನ್ನು ಹೃದಯ ಪೀಠದಲ್ಲಿ ಇದ್ದುಕೊಂಡು ಉಪಾಸನೆ ಮಾಡಬೇಕು ಎಂಬುದು ನಮಗೆ ಎಚ್ಚರ ಬರಲ್ಲ. ಹೌದಲ್ವೋ? ಅದು ಸ್ವಾಮಿಗಳೇ ಆಗಲಿ ಯಾರೇ ಆಗಿರಲಿ, ಅವರ ಬೆಲೆ ಭಗವಂತ ಅವರಲ್ಲಿ ಸಿಗ್ತಾನೆ ಎಂಬುದು ನಮ್ಮ ತಲೆಗೆ ಬರೋವರೆಗೂ ತೀವ್ರವಾಗಿ ಅವರ ಕಡೆ ಅಟೆನ್ಷನ್ ನಮಗೆ ಬರಲ್ಲ, ಕ್ಯಾಶುವಲ್ ಆಗೇ ಇರ್ತೀವಿ. ಏ ಪರವಾಗಿಲ್ಲಪ್ಪ ಹೋಗಿ, ಹಾಂ ಎಷ್ಟು ಬಂದಿರುತ್ತೆ? ಏ ನಮ್ಮ ಸ್ವಾಮಿಗಳಪ್ಪ ಎಲ್ಲರಿಗಿಂತ ಅವರು ಹೇಳಿದ್ರೆ ನಮ್ಗೆ ಭಾಳ ಚೆನ್ನಾಗಿರುತ್ತೆ ನೋಡ್ರಿ. ಏ ನಮ್ಮ ಸ್ವಾಮಿ ಆ ಸಾಲದು ಏನು, ದೇವರು ನನ್ನ ಉದ್ಧಾರ ಮಾಡಲಿಕ್ಕೆ ಕೊಟ್ಟ ಅತ್ಯಂತ ಪ್ರತಿಮಾ ಅಂತ ಅವರನ್ನ ಹೃದಯದಲ್ಲಿಟ್ಟುಕೊಂಡು ವಿಶೇಷವಾಗಿ ಏನು ಪುರಂದರದಾಸರು ವ್ಯಾಸರಾಜರ ಪಾದವನ್ನೇ ಹೃದಯದಲ್ಲಿ ಪ್ರಿಂಟ್ ತೆಕ್ಕೊಂಡ್ರೆ ಇನ್ನು ಇಡೀ ಅಪಾದಮೌಳಿ ಪರ್ಯಂತಂ ಗುರುಣಾಮಾಕೃತಿ ಸ್ಮರೇತ್ ಪ್ರಿಂಟ್ ತೆಕ್ಕೊಂಡು ಅವರಲ್ಲಿ ಶರಣಾಗತಿ ಬರುವಾಗ ಭಗವಂತನಲ್ಲಿ ಭಗವಂತನನ್ನ ಅವರ ಆಕೃತಿಯಲ್ಲಿ ಉಪಾಸನೆ ಮಾಡ್ತಿದ್ದಾರೆ. ಅದಕ್ಕೆ ಸಿದ್ಧಿ 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 ಎಲ್ಲ ಬಂದ್ಬಿಡುತ್ತೆ ಅವರಿಗೆ. ಒಂದು ಸಲ ಈ ಕೀ ಸಿಕ್ತ ಎಲ್ಲ ಸಿದ್ಧಿ ತಾನಾಗಿ ಬಂದ್ಬಿಡುತ್ತೆ. ಅದೇ ಸಿಕ್ಕಿಲ್ವಾ ಬರೀ ಡೊಂಬರಾಟ ನಡೀತಾ ಇರುತ್ತೆ. ಮನಸ್ಸು ಶುದ್ಧ ಆಗಬೇಕು, ಗುರುಗಳ ಶರಣಾಗತಿ ಬರಬೇಕು. ಅದನ್ನ ಹೇಳ್ತಾರೆ, ಮದಭಿಜ್ಞಂ ಗುರುಂ ಶಾಂತಂ ಉಪಾಸೀತ ಮದಾತ್ಮಕಂ. ಯಾವಾಗಾದ್ರೆ ಗುರುಗಳ ಪಾದ ಹಿಡಿತೀವೋ ಅವಾಗ ಯಮ ನಿಯಮ ಎಲ್ಲ ತಾನಾಗಿ ಬಂದ್ಬಿಡುತ್ತೆ. ಈಚ್ ಅಂಡ್ ಎವ್ರಿಥಿಂಗ್ ಎವ್ರಿಥಿಂಗ್ ಎಲ್ಲ ಬಂದ್ಬಿಡುತ್ತೆ. ಅದನ್ನು ಚೆನ್ನಾಗಿ ಹೇಳ್ತಾ ಇದ್ದಾರೆ. ಹಾ ಮುಂದೆ ಹೇಳ್ತಾ ಇದ್ದಾರೆ, ಆ ಯಮಗಳು ಯಾವುದು ಯಾವುದು ಹೇಳ್ತಾ ಇದ್ದಾರೆ. ವಿಶೇಷವಾಗಿರ್ತಕ್ಕಂಥ ಯಮ ನಿಯಮಗಳೆಲ್ಲ ಅಂದರೆ ಒಂದು ಕಡಿಮೆ ಯಾವುದು 20ಕ್ಕೆ ಎಷ್ಟು ಅಂದರೆ 19ನೇ ಅಧ್ಯಾಯ, ಮುಂದೆ 19ನೇ ಅಧ್ಯಾಯ ಬರ್ತಾ ಇದೆ. ಅಲ್ಲಿ ಯಮ ನಿಯಮಗಳು ಹೇಳ್ತಾ ಇದ್ದಾರೆ. ಯಮಾನ್ ಅಭೀಕ್ಷ್ಣಂ ಸೇವೇತ ನಿಯಮಾನ್ ಮತ್ಪರ ಕ್ವಚಿತ್. ಅಂದರೆ ಯಮಗಳನ್ನು ನಿಯಮಗಳನ್ನು ಚೆನ್ನಾಗಿ ಅಭ್ಯಾಸ ಮಾಡಬೇಕು. ಎಲ್ಲಿ ಅಂದರು? ಗುರುಗಳಲ್ಲಿ ಅಂತ ಉತ್ತರ ಕೊಟ್ಟರು. ಅಂದರೆ ಗುರುಗಳೇನಾಗಿರಬೇಕು? ಯಮ ನಿಯಮಗಳ ಅಭ್ಯಾಸ ಮಾಡಿದವರಾಗಿರಬೇಕು. ಅಂಥ ಗುರುಗಳನ್ನು ಸೇವಾ ಮಾಡಿದರೆ ವಿಶೇಷವಾಗಿ ಉಪಾಸನೆ ಮಾಡಿದರೆ ನಮಗೆ ಅವೆಲ್ಲ ತಾನಾಗಿ ಬಂದ್ಬಿಡುತ್ತೆ. ಇನ್ನು ಚೆನ್ನಾಗಿ ಹೇಳ್ತಾರೆ, ಅಮಾನ್ಯ ಮತ್ಸರೋ ದಕ್ಷೋ ನಿಗಮೇ ದೃಢ ಸೌಹೃದ ಅಸತ್ವರೋರ್ಥ ಜಿಜ್ಞಾಸು ಅನಸೂಯುರಮೋಘವಾಕ್. ಇನ್ನ ಹೇಳ್ತಾ ಬರ್ತಾ ಇದ್ದಾರೆ. ಹಾ ನಾವು ಹೇಗಿರಬೇಕು, ಗುರುಗಳು ಹೇಗಿರಬೇಕು ಹೇಳ್ತಾರೆ. ಅಮಾನಿ ಅಮತ್ಸರೋ ಅಮಾನ್ಯಮತ್ಸರೋ ಅಮಾನಿ ಅಮತ್ಸರೋ ಅಂದರೆ ಮಾನ ಅಂದರೆ ಅಹಂಕಾರ. ಶಿಷ್ಯನಾದವ ಹೇಗಿರಬೇಕು? ಅಹಂಕಾರ ಇಲ್ಲದೆ ಇರಬೇಕು. ನಮ್ಮಲ್ಲಿ ಸೊಕ್ಕು ಯಾವ ರೀತಿಯಲ್ಲೂ ಪ್ರವೇಶ ಮಾಡುತ್ತೆ, ಕಾದುಕೊಂಡಿರುತ್ತೆ. ಇಷ್ಟು ನಮ್ಮ ದುರ್ದೈವ ಕಾದಿರುತ್ತೆ. ಅಂದರೆ ಗುರುಗಳು ಅಂತ ಸಿಕ್ಕಿರ್ತಾರೆ, ಏನೋ ಅವ್ರು ಹೇಳ್ತಿರ್ತಾರೆ, ಒಂದು ವಿಷಯದಲ್ಲಿ ಪಾಪ ಅವ್ರಿಗೇನು ಯಾವುದೋ ಅದು ಗೊತ್ತಾಗಿರಲ್ಲ. ಆದರೆ ನಾವು ಮೊದಲೇ ಎಲ್ಲ ಪ್ರವಚನಗಳು ಕೇಳಿರ್ತೀವಲ್ಲ, ಸ್ವಲ್ಪ ಗೊತ್ತಾಗಿರುತ್ತೆ. ಅದರಿಂದ ಏನು ಗೊತ್ತಾಗುತ್ತೆ? ನನಗೆ ಗೊತ್ತಿದ್ದಷ್ಟು ಈ ಗುರುಗಳಿಗೆ ಗೊತ್ತಿಲ್ಲ ಈ ವಿಷಯದಲ್ಲಿ ಎಂಬುದು ಗೊತ್ತಾಗ್ಬಿಡುತ್ತೆ. ಆವಾಗಿಂದ ಶುರು ಏನು, ಆ ಗುರುಗಳನ್ನು ನೋಡಿದ ಕಾಲಕ್ಕೆಲ್ಲ ಇವ್ರಿಗೆ ಪಾಪ ಅಷ್ಟು ಗೊತ್ತಿಲ್ಲ ಅಂತ ಕಟಾಕ್ಷ ಬರ್ತಾ ಇರುತ್ತೆ ನಮ್ಮೊಳಗೆ ಗುರುಗಳ ಮೇಲೆ. ಇವರಿಗೆ ಅಷ್ಟು ಗೊತ್ತಿಲ್ಲ ಪಾಪ, ಏನು ಮಾಡಿ. ಗುರುಗಳು ನಮಸ್ಕಾರ, ಗುರುಗಳು 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 ಗುರುಗಳೇ. ಆದರೆ ಒಳಗೆ ಗುರುಗುರು ಗುರುಗುರು ಅಂತದ್ದು ಏನಿದೆ, ಅಯ್ಯೋ ಇವರಿಗೆ ಗೊತ್ತಿಲ್ಲ 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 ಅಂತ ಒಳಗೆ ಕಡಿತಾ ಇದೆ ಹುಳ. ಅದಿರಬಾರದು. ಯಾಕೆ? ಅಹಂಕಾರ ಬಂದಿದೆ, ಬಂದು ಕೂಡಲೇ ಮುಗೀತು. ಹಾಗಾದರೆ ಇದಕ್ಕೆ ಸ್ಪ್ರೇ ಯಾವುದು ಹೇಳ್ತಾರೆ? ಯಾವುದೋ ಒಂದು ವಿಷಯದಲ್ಲಿ ಚೂರು ಅವರಿಗೆ ಈಗ ಭೂಮಿಯಲ್ಲಿ ಹುಟ್ಟಿದ್ದಕ್ಕೆ ಅದು ಅರ್ಥ ಆಗದೇ ಇದ್ದಿರಬಹುದು, ಆಗ ಹೊಳೆಯದೇ ಇದ್ದಿರಬಹುದು. ಅವರಿಗೆಲ್ಲವೂ ಹೊಳಿಸುವ ಸ್ವಾಮಿ ಇದ್ದಾನೆ ಅಂತ ಅರ್ಥ ಆಗಬೇಕು. ಅವರ ಅನುಗ್ರಹ ಆದರೇನೆ ನನಗೆ ಹೊಳೆದದ್ದು ಅನುಷ್ಠಾನಕ್ಕೆ ಬರುತ್ತೆ, ದೇವರವರನ್ನ ನನಗೆ ಪವರ್ ಸ್ವಾಮಿ ತುಂಬಿದ್ದಾನೆ, ಎಲ್ಲವೂ ಅವರಿಗೆ ದೇವರು ಕೊಟ್ಬಿಡ್ತಾನೆ ಎಂದು ತಲೆಯಲ್ಲಿ ಬಂದರೆ ಈ ಸೊಕ್ಕು ನಮಗೆ ಬರಲ್ಲ. ಅದಕ್ಕೆ ಅಮಾನಿ, ಶಿಷ್ಯರಾದವರ ಪ್ರಧಾನ ಲಕ್ಷಣ ಅಹಂಕಾರ ಇರಬಾರದು. ಅಮತ್ಸರಹ ಹೇಳ್ತಾರೆ, ಮಾತ್ಸರ್ಯ ಇರಬಾರದು, ಮಾತ್ಸರ್ಯ ಇರಬಾರದು. ಮಾತ್ಸರ್ಯ ಅಂದರೆ ಇನ್ನೊಬ್ಬರಿಗಿದ್ದದ್ದನ್ನ ನೋಡಿ ನನಗದು ಇಲ್ಲಲ್ಲ, ಅದರ ಮೇಲೆ ಅಧಿಕಾರ ನನಗಿಲ್ಲಲ್ಲ ಅನ್ನೋ ದುಃಖ. ಮಾತ್ಸರ್ಯ ಇರಬಾರದಂತೆ. ಮಾತ್ಸರ್ಯವೇ ಇದ್ದರೆ ನಾವು ಕಲಿತದ್ದು ಕೇಳಿದ್ದು ಎಲ್ಲ ನಮಗೆ ಅನುಷ್ಠಾನಕ್ಕೆ ಬಾರದೇ ಹೋಗಿಬಿಡುತ್ತೆ. ಮಾತ್ಸರ್ಯ ಇರಬಾರದು. ಎಕ್ಸಾಂಪಲ್ ಕೊಡ್ರಿ, ಮಾತ್ಸರ್ಯ ಅಂದ್ರೆ ಹೇಗಿರುತ್ತೆ ಅದು ತಕ್ಕೊಳ್ಳಿಕ್ಕೆ ನೋಡ್ತೀವಿ ನಾವು ಅಲ್ವಾ. ಗುರುಗಳು ಶಿಷ್ಯರು ಎಲ್ಲ ಸೇರ್ಪಡೆದಿರೋ ಪಾಠಗಳಾಗ್ತಾ ಇದೆ, ಅದ್ಭುತ ಪಾಠಗಳಾಗ್ತಾ ಇದೆ. ಅದರಲ್ಲಿ ಒಬ್ಬ ಶಿಷ್ಯ ಬೇಗ ಗ್ರಹಣ ಮಾಡಿದ, ಅಷ್ಟೇ ಅಲ್ಲ ಗುರುಗಳು ಹೇಗೆ ಹೇಳ್ತಾರೋ ಹಾಗಿದ್ದಾನೆ, ಅವನು ಹೇಗೆ ಹೇಳಿದ್ದಾರೋ ಹಾಗಿದ್ದಾನೆ. ಸಹಜವಾಗಿ ಗುರುಗಳಿಗೆ ಅವನ ಮೇಲೆ ದೃಷ್ಟಿ ಬೀಳುತ್ತಲ್ಲ, ದೃಷ್ಟಿ ಬಿದ್ದು ಅವನು ಮಾಡಿದ್ದೆಲ್ಲ ನೋಡ್ತಾರೆ ಸರಿಯಾಗಿದ್ದರೆ ಅವನ ಮೇಲೆ ಪ್ರೀತಿ ಬೆಳೆಯುತ್ತಾ ಇಲ್ವಾ? ನಾಟ್ ನ್ಯಾಚುರಲ್ಲಿ ಪ್ರೀತಿ ಬೆಳೆಯುತ್ತೆ. ಆ ಪ್ರೀತಿ ಬೆಳೆದಾಗ ಅದನ್ನು ಹೇಗೆ ತೋರ್ತಾರೆ? ನೋಟದಿಂದ ತೋರ್ತಾರೆ, ನೋಟ ನಗು ಮೂಲಕ ಆ ಶಿಷ್ಯನ ಮೇಲೆ ತೋರ್ತಾರೆ, ಹೌದಲ್ವ? ಇನ್ನು ಬೇರೆಯವರಿರ್ತಾರೆ, ಅವರಲ್ಲೂ ಪ್ರೀತಿ ಇರುತ್ತೆ ಗುರುಗಳಿಗೆ, ಆದರೆ ಈ ಥರ ಪ್ರೀತಿ ಅವರು ಮಾಡ್ತಿರಲ್ಲ, ಈ ಥರ ಭಕ್ತಿ ಅವರು ಮಾಡ್ತಾ ಇರಲ್ಲ. ಆದರೂ ಗುರುಗಳೇನು ಪ್ರೀತಿ ಮಾಡ್ತಿರ್ತಾರೆ ಅವರ ಮೇಲೆ. ಆದರೆ ಆ ಶಿಷ್ಯರಿಗೆ ಏನಿರುತ್ತೆ, ತಮ್ಮ ಮೇಲೆ ಗುರುಗಳು ಅದೇ ನಗುಮುಖದಿಂದ ನೋಡಿದರು, ಅದೇ ನಗುವಿನಿಂದ ಮಾತಾಡಿಸಿದರು, ಅದು ಕಾಣಿಸಲ್ಲ. ಇನ್ಯಾವುದು ಕಾಣಿಸುತ್ತೆ? ಅವನನ್ನ ನೋಡಿದಾಗ ನಗುತ್ತಾರಲ್ಲ, ಅದು ಇವ್ರಿಗೆ ಕಾಣಿಸ್ತಾ ಇರುತ್ತೆ. ಭಗ 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 ಉರಿತಾ ಇರುತ್ತೆ. ತಮ್ಮ ಮೇಲೆ ಗುರುಗಳು ಮಾಡುವ ಪ್ರೀತಿ ತಮಗೆ ಕಾಣಲ್ಲ, ಇನ್ನೊಬ್ಬರ ಮೇಲೆ ಮಾಡಿದ ಕೂಡಲೇ ಅದು ಭಗ್ಗಂತ ಪೆಟ್ರೋಲ್ ಥರ ಉರಿತಾ ಇರುತ್ತೆ. ಆವಾಗ ಗುರುಗಳ ಅನುಗ್ರಹ, ಯದ್ಯಪಿ ಗುರುಗಳಿಗೆ ಯಾರ ಮೇಲೂ ಭೇದ ಭಾವ ಇರಲ್ಲ, ಯಾರ ಮೇಲೂ ಭೇದ ಭಾವ ಇರಲ್ಲ, ಎಲ್ಲರನ್ನ ಒಂದೇ ಥರ ನೋಡ್ತಾ ಹೋಗ್ತಾರೆ. ಆದರೆ ಶಿಷ್ಯನ ಬುದ್ಧಿಯಲ್ಲಿ ಹುಳ ಪ್ರವೇಶ ಮಾಡಿದ್ದಕ್ಕೆ ಓ ಈ ಗುರುಗಳಿಗೆ ಅವನೇ ಜಾಸ್ತಿ, ನಾನು ಕಡಿಮೆ, ಏನಾದರೂ ಅವನ ಪಾರ್ಟಿ ಸ್ವಾಮಿಗಳು ಅಂಥೇಳಿ ಒಳಗೆ ಶುರುವಾಯ್ತಾ ದೆವ್ವ. ಇನ್ನು ಗುರುಗಳ ಉಪದೇಶ ತಲೆಗೆ ಬರಲ್ಲ, ಇನ್ಯಾವುದೂ ಬರಲ್ಲ, ಆ ದೆವ್ವ ಕಡಿತಾ ಇದ್ದರೆ ಇವನ ಸಾಧನೆ ಎಲ್ಲ ಧ್ವಂಸ ಆಗ್ತಾ ಹೋಗ್ತಾ ಇರುತ್ತೆ. ಅದಕ್ಕೆ ಯಾವಾಗಲೂ ಇವಾಗ ಈ ಹೊಟ್ಟೆಯಲ್ಲಿರುವ ಉರಿ ಹೋಗಬೇಕಾದರೆ ಏನು ಮಾಡಬೇಕು ಅಂದರೆ, ಅವರನ್ನ ನೋಡಿಯೇ ಗುರುಗಳು ಸಂತೋಷ ಪಡ್ತಾರೆ ಅಂತಿದ್ದಾಗ ಟೇಕ್ ಇಟ್ ಅಸ್ ಎ ಚಾಲೆಂಜ್, ಅವರು ನನ್ನನ್ನು ನೋಡಿ ಸಂತೋಷ ಪಡಬೇಕು. ಸೊ ಯಾವ ಫ್ಯಾಕ್ಟರಲ್ಲಿ ಇವರು ಆ ಗುರುಗಳ ಪ್ರೀತಿಯನ್ನ ಗಳಿಸ್ತಾ ಇದ್ದಾರೆ, ಅವರು ಎಷ್ಟು ಅವರ ಮನಸ್ಸನ್ನ ಗೆಲ್ಲಲಿಕ್ಕೆ ಮನಃಪೂರ್ವಕವಾಗಿ ಮಾಡ್ತಾ ಇದ್ದಾರ, ಹೇಗೆ ಅಂತ ನೋಡಿ. ಆ ಗುರುಗಳನ್ನ ಗೆಲ್ಲಬೇಕಾದ್ರೆ, ಮನಸ್ಸು ಗೆಲ್ಲಬೇಕಾದ್ರೆ ಏನ್ ಮಾಡಬೇಕು ಅಂದರೆ, ಹೊರಗೆ ನಾವು ಉರುಳುದಂಡಿಗೆ ಹಾಕಿದ್ರು ಗುರುಗಳ ಅನುಗ್ರಹ ಆಗಲ್ಲ. ಚೆನ್ನಾಗಿ ನಾನು ಅನುಭವದಿಂದ ಹೇಳ್ತಾ ಇದ್ದೇನೆ, ಗುರುಗಳಂತರ್ಯಾಮಿ ಬಿಂಬಮೂರ್ತಿಯಲ್ಲಿ ದೃಷ್ಟಿ ಇಟ್ಟು ನಿನ್ನಿಚ್ಛ ಹರಿಯೇ ನಿನ್ನ ಶರಣಾಗತನಾಗಿದ್ದೇನೆ ಅಂತ ಮನಃಪೂರ್ವಕವಾಗಿ ಮನಸ್ಸಿನಲ್ಲಿ ಕೊಳಕಿಲ್ಲದೆ ಗುರುಗಳಲ್ಲಿ ಪ್ರೀತಿ ಮಾಡತಾ, ಗುರುಗಳಂತರ್ಯಾಮಿ ಭಗವಂತನಲ್ಲಿ ಯಾವಾಗ ನಾವು ಆ ಪ್ರೀತಿಯನ್ನ ಅರ್ಪಣೆ ಮಾಡಲಿಕ್ಕೆ ಹೋಗ್ತೀವಿ, ಆವಾಗ ಗುರುಗಳ ಪ್ರೀತಿ ನಮ್ಮ ಮೇಲೆ ಬರುತ್ತೆ. ಯಾಕೆ? ಒಳಗಿರೋ ಸ್ವಾಮಿ ಅನುಗ್ರಹ ಮಾಡತಾನದ್ದರಿಂದ ಎಂಬುದನ್ನು ಹೇಳಿದಲ್ಲಿಗೆ ಶ್ರೀಕೃಷ್ಣ ಅರ್ಪಣ ಮಸ್ತು.